Let's turn now to Colossians in chapter 3.
ಕೊಲೊಸೆ ಅವರಿಗೆ ಮೂರನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ.
Colossians chapter 3. It says here about peace again.
ಕೊಲೊಸೆ ಮೂರನೇ ಅಧ್ಯಾಯದಲ್ಲಿ ಇಲ್ಲಿ ಮತ್ತೊಮ್ಮೆ ಸಮಾಧಾನದ ಕುರಿತು ಮಾತನಾಡಲ್ಪಟ್ಟಿದೆ.
Glory to God in the highest and peace in the hearts of men with whom God is pleased.
ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರುಳ್ಳಿದವರಿಗೆ ಸಮಾಧಾನ.
I want to have peace in my heart. It's one proof to me that God is pleased with me.
ನನ್ನ ಹೃದಯದಲ್ಲಿ ಸಮಾಧಾನವು ನೆಲೆಸಿರಬೇಕೆಂದು ನಾನು ಬಯಸುತ್ತೇನೆ. ಅದಕ್ಕೆ ಒಂದು ರುಜುವಾತು ಏನಪ್ಪ ಆ ಸಮಾಧಾನಕ್ಕೆ ಅಂದ್ರೆ, ದೇವರು ನನ್ನನ್ನು ಮೆಚ್ಚಿರುವುದಾಗಿದೆ.
And here it says in Colossians 3:15, let the peace of Christ rule in your hearts.
ಕೊಲೊಸೆಯವರಿಗೆ ಮೂರನೇ ಅಧ್ಯಾಯ ಹದಿನೈದನೇ ವಚನ ಈ ರೀತಿ ಹೇಳುತ್ತೆ, ದೇವರ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳಲಿ ಎಂಬುದಾಗಿ.
And in the margin of my Bible it reads, be the referee.
ನನ್ನ ಸತ್ಯವೇದದ ಮಾರ್ಜಿನ್ ಅಲ್ಲಿ ಅಂದ್ರೆ ಅಂಚಿನಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಸಮಾಧಾನವು ರೆಫರಿ ಅಂತಿರಲಿ ಅಂದ್ರೆ ತೀರ್ಪುಗಾರನಂತಿರಲಿ ಅಂತ.
Let peace be the referee in your heart.
ಸಮಾಧಾನವು ನಿಮ್ಮ ಹೃದಯದಲ್ಲಿ ತೀರ್ಪುಗಾರನಂತೆ ಇರಲಿ ಅಂದ್ರೆ ರೆಫರಿ ಆಗಿರಲಿ.
That means,
ಅದರ ಅರ್ಥ,
when it's like a game, you know, in a game, there are many games where there are referees. Soccer, for example, there's a referee, or in basketball there's a referee.
ಅನೇಕ ಆಟಗಳಲ್ಲಿ ಬಾಸ್ಕೆಟ್ಬಾಲ್ ಆಗಬಹುದು, ಸಾಕರ್ ಅನ್ನುವಂತ ಆಟ ಆಗಬಹುದು, ಇದರಲ್ಲಿ ರೆಫರಿ ಅನ್ನುವಂತವರು ಇರ್ತಾರೆ, ಅಂದ್ರೆ ಆಟದ ತೀರ್ಪುಗಾರರು.
And when the referee blows a whistle, whatever you're doing, you have to stop.
ಆ ರೆಫರಿಯು ಅಂದ್ರೆ ತೀರ್ಪುಗಾರನು ವಿಸಲ್ ಅನ್ನ ಹೊಡೆದಾಗ ನೀವು ಏನನ್ನೇ ಮಾಡ್ತಿದ್ರು ಕೂಡ ಅದನ್ನು ಮೊದಲು ನಿಲ್ಲಿಸಿ ಬಿಡಬೇಕಾಗುತ್ತದೆ.
ಆಫ್ಟರ್ ದ ವಿಸಲ್, ಎವ್ರಿಥಿಂಗ್ ಯು ಡೂ ಇಸ್ ನಾಟ್ ಕೌಂಟೆಡ್.
ವಿಸಲ್ ಆದ ನಂತರ ನೀವು ಮಾಡುವಂತ ಯಾವುದೂ ಕೂಡ ಲೆಕ್ಕಕ್ಕೆ ಬರುವುದಿಲ್ಲ.
ಯು ಕಿಕ್ ದ ಬಾಲ್ ಇನ್ ಟು ದ ಗೋಲ್, ನಾಟ್ ಕೌಂಟೆಡ್. ಯು ಥ್ರೋ ದ ಬಾಲ್ ಇನ್ ಟು ದ ಬಾಸ್ಕೆಟ್, ನಾಟ್ ಕೌಂಟೆಡ್.
ನೀವು ಬಾಲ್ ಅನ್ನ ಒದೆಯಬಹುದು, ಅದು ಲೆಕ್ಕಕ್ಕೆ ಬರುವುದಿಲ್ಲ. ಬಾಸ್ಕೆಟ್ ನಲ್ಲಿ ಬಾಲ್ ಅನ್ನ ಹಾಕಬಹುದು, ಅದು ಕೂಡ ಲೆಕ್ಕಕ್ಕೆ ಬರುವುದಿಲ್ಲ.
ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಪ್ಲೇಸ್ ವೇರ್ ಅ ಫೌಲ್ ವಾಸ್ ಕಮಿಟೆಡ್.
ಎಲ್ಲಿ ತಪ್ಪು ಆಗಿದೆಲ್ಲ ಅಲ್ಲಿ ನೀವು ಹಿಂತಿರುಗಿ ಮತ್ತೊಮ್ಮೆ ಬರಬೇಕಾಗುತ್ತದೆ.
ದಟ್ಸ್ ದ ಮೀನಿಂಗ್ ಆಫ್ ದ ರೆಫರಿ ಬ್ಲೋಯಿಂಗ್ ದ ವಿಸಲ್.
ರೆಫರಿಯು ವಿಸಲ್ ಹಾಕುತ್ತಿರುವುದರ ಅರ್ಥ ಅದೇ ಆಗಿದೆ.
ಸೆಟ್ ದಟ್ ಫೌಲ್ ರೈಟ್ ಅಂಡ್ ದೆನ್ ಪ್ರೊಸೀಡ್ ವಿತ್ ದ ಗೇಮ್.
ಆ ಒಂದು ತಪ್ಪನ್ನ ಸರಿಪಡಿಸಿ ನಂತರ ಮುಂದಿನ ಪಂದ್ಯವನ್ನ ಅಂದ್ರೆ ಆಟವನ್ನ ಆರಂಭಿಸಬಹುದಾಗಿದೆ.
ದಟ್ಸ್ ದ ಎಕ್ಸಾಂಪಲ್ ಯೂಸ್ಡ್ ಹಿಯರ್.
ಅದೇ ಒಂದು ಉದಾಹರಣೆಯನ್ನ ಇಲ್ಲಿ ಉಪಯೋಗಿಸಿರುವಂತದ್ದು.
ವೆನ್ ಯು ಲೂಸ್ ಪೀಸ್ ಇನ್ ಯೋರ್ ಹಾರ್ಟ್,
ನೀವು ನಿಮ್ಮ ಹೃದಯದಲ್ಲಿ ಸಮಾಧಾನವನ್ನ ಕಳೆದುಕೊಂಡಾಗ,
ಯು ಫೀಲ್ ಅ ಬಿಟ್ ಅನ್ಈಸಿ ಅಬೌಟ್ ಸಮಥಿಂಗ್ ಇನ್ ಯೋರ್ ಹಾರ್ಟ್,
ನಿಮ್ಮ ಹೃದಯದಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ನೆಮ್ಮದಿ ಅನ್ನುವಂಥದ್ದು ಇರುವುದಿಲ್ಲ ಅಥವಾ ಅಶಾಂತಿಯು ನೆಲೆಸಿರುತ್ತದೆ.
ರೆಫರಿ ಇಸ್ ಬ್ಲೋನ್ ದ ವಿಸಲ್.
ಅದರ ಅರ್ಥ ತೀರ್ಪುಗಾರನು ರೆಫರಿಯು ವಿಸಲ್ ಊದುತ್ತಿರುತ್ತಾರೆ ಅಂತ ಅರ್ಥ.
ಅಂಡ್ you have to stop.
ಮತ್ತು ನೀವು ಅಲ್ಲಿ ನಿಂತುಕೊಳ್ಳಬೇಕಾಗ.
Whatever you're doing, you got to stop. It's like while you were doing something important, a thorn got into your hand or foot. You'd stop. You won't continue.
ಅದರ ಅರ್ಥ ನೀವು ಏನೇ ಮಾಡ್ತಿದ್ರು ಕೂಡ ಅದನ್ನು ನಿಲ್ಲಿಸಬೇಕು. ಅದ್ ಯಾವ ತರಪ್ಪ ಅಂದ್ರೆ, ನೀವು ಏನೋ ಒಂದು ಮುಖ್ಯವಾದ ಕೆಲಸವನ್ನ ಮಾಡ್ತಿರ್ತೀರಿ, ಆ ಸಮಯದಲ್ಲಿ ಒಂದು ಮುಳ್ಳು ನಿಮ್ಮ ಪಾದಕ್ಕಾಗಲಿ ಅಥವಾ ಕೈಗಾಗಲಿ ಚುಚ್ಚಿಕೊಳ್ಳುತ್ತೆ, ಆಗ ನೀವು ಆ ಕೆಲಸವನ್ನ ನಿಲ್ಲಿಸಿಬಿಡ್ತೀರಿ, ಮುಂದುವರಿಯೋದಿಲ್ಲ.
Pull out that thorn and then continue. That's exactly what it's saying here.
ನೀವೇನ್ ಮಾಡ್ತಿರಪ್ಪ ಅಂದ್ರೆ, ಆಗ ಮುಳ್ಳನ್ನ ಹೊರತೆಗೆದು ಮುಂದಿನ ಕೆಲಸವನ್ನ ಕೈಗೊಳ್ಳುತ್ತೀರಿ, ಅದು ಈ ರೀತಿಯಾಗಿ ಹೇಳಲ್ಪಟ್ಟಿದೆ.
You have lost the peace.
ನೀವು ಸಮಾಧಾನವನ್ನ ಕಳೆದುಕೊಂಡಿದ್ರಿ ಅಂದ್ರೆ,
go and set that right. Let the peace of Christ be the referee in your heart.
ಹೋಗಿ ಆ ವಿಷಯವನ್ನ ಸರಿಪಡಿಸಿರಿ, ಕ್ರಿಸ್ತನ ಸಮಾಧಾನವು ನಿಮ್ಮ ಹೃದಯದಲ್ಲಿ ರೆಫರಿ ಅಂತ ಇರಲಿ.
ದಿಸ್ ಇಸ್ ಸಚ್ ಎನ್ ಇಂಪಾರ್ಟೆಂಟ್ ಥಿಂಗ್.
ಇದು ಒಂದು ಬಹಳ ಮುಖ್ಯವಾದಂತಹ ಸಂಗತಿ.
ಯು ನೋ, ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಇಟ್ ಇಸ್ ನಾಟ್ ಲೈಕ್ ದಟ್.
ನಿಮಗೆ ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿರಲಿಲ್ಲ.
ಬಿಕಾಸ್ ಪೀಪಲ್ಸ್ ಕಾನ್ಶಿಯನ್ಸ್ ವರ್ ನಾಟ್ ಸೆನ್ಸಿಟಿವ್.
ಯಾಕಂದ್ರೆ ಆಗಿನ ಜನರ ಮನಸ್ಸಾಕ್ಷಿಯು ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರಲಿಲ್ಲ.
ದೇ ಕುಡ್ ಡೂ ಸೋ ಮೆನಿ ರಾಂಗ್ ಥಿಂಗ್ಸ್. ಥಿಂಕ್ ಆಫ್ ಡೇವಿಡ್, ಹೂ ಹ್ಯಾಡ್ 7 or 8 ವೈವ್ಸ್.
ಅವರು ಅನೇಕ ತಪ್ಪು ಸಂಗತಿಗಳನ್ನ ಮಾಡಿದ್ರು. ದಾವಿದನ ಕುರಿತಾಗಿ ಯೋಚಿಸ್ರಿ, 7 or 8 ಹೆಂಡತಿಯರನ್ನ ಆತ ಹೊಂದಿದ್ದ.
ಆನ್ ಟಾಪ್ ಆಫ್ ದಟ್ ಗೋಸ್ ಅಂಡ್ ಕಮಿಟ್ಸ್ ಅಡಲ್ಟ್ರಿ ವಿತ್ ಸಂಬಡಿ ಎಲ್ಸ್'ಸ್ ವೈಫ್ ಅಂಡ್ ಮರ್ಡರ್ಸ್ ಹರ್ ಹಸ್ಬೆಂಡ್. How could a person ever do that?
ಅದಕ್ಕಿಂತ ಹೆಚ್ಚಾಗಿ ಆತನು ಹೋಗಿ ಮತ್ತೊಬ್ಬನ ಹೆಂಡತಿ ಕೂಡ ವ್ಯಭಿಚಾರ ಮಾಡಿ ಆಕೆಯ ಗಂಡನನ್ನ ಕೊಂದು ಆಕೆಯನ್ನೇ ಮದುವೆಯಾದ. ಒಬ್ಬ ವ್ಯಕ್ತಿಯು ಅದನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ?
Who calls himself a servant of God?
ಆತನು ತನ್ನನ್ನ ತಾನು ದೇವರ ಸೇವಕನೆಂದು ಕರೆಸಿಕೊಳ್ಳಬಹುದು.
Or Samson?
ಅಥವಾ ಸಂಸೋನನು?
Fooling around with women and then standing up for the Lord as a judge. You say, how could people do that?
ಆತನು ಸ್ತ್ರೀಯರೊಟ್ಟಿಗೆ ಮೂಢತನದಿಂದ ನಡೆದುಕೊಂಡು ನಂತರದಲ್ಲಿ ಕರ್ತನಿಗಾಗಿ ನ್ಯಾಯಾಧಿಪತಿಯಾಗಿ ನಿಂತುಕೊಳ್ಳುವಂತದ್ದು. ಹೇಗೆ ಜನರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ?
I'll tell you.
ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ.
One reason, they did not have the Holy Spirit within.
ಒಂದು ಕಾರಣ, ಅವರೊಳಗಡೆ ಪವಿತ್ರ ಆತ್ಮನು ನೆಲೆಗೊಂಡಿರಲಿಲ್ಲ.
The Holy Spirit is upon them to help them to do a work of delivering God's people, but He was not within.
ಪವಿತ್ರಾತ್ಮನು ಅವರ ಮೇಲೆ ಇದ್ದುಕೊಂಡು ಜನರನ್ನು ಬಿಡುಗಡೆಗೊಳಿಸುವಂತ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದನು, ಆದರೆ ಪವಿತ್ರಾತ್ಮನು ಅವರ ಒಳಗಡೆ ನೆಲೆಗೊಂಡಿರಲಿಲ್ಲ.
Once the Holy Spirit comes within, it's called the Spirit of Peace.
ಪವಿತ್ರಾತ್ಮನು ಒಂದು ಬಾರಿ ಒಳಗಡೆ ಬಂದಾಗ ಅದು ಸಮಾಧಾನದ ಆತ್ಮ ಎಂಬುದಾಗಿ ಕರೆಯಲ್ಪಡುತ್ತದೆ.
Let the peace of Christ be the referee.
ಕ್ರಿಸ್ತನ ಆತ್ಮವು ರೆಫರಿ ಆಗಿರಲಿ, ಅಂದ್ರೆ ತೀರ್ಪುಗಾರನಂತೆ ಇರಲಿ.
The mind of the Spirit is peace.
ಆತ್ಮನ ಮನಸ್ಸು ಸಮಾಧಾನವಾಗಿದೆ.
It's very important, my dear brothers and sisters, first of all to have peace in our heart with God always.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಬಹಳ ಮುಖ್ಯ. ಮೊದಲನೆಯದಾಗಿ ನಾವು ದೇವರೊಟ್ಟಿಗೆ ನಮ್ಮ ಹೃದಯದಲ್ಲಿ ಸಮಾಧಾನದಿಂದ ಇರಬೇಕು ಯಾವಾಗಲೂ.
And it's only by keeping your conscience clear with God and with men.
ಅದು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿರಿಸಿಕೊಳ್ಳುವುದರ ಮುಖ್ಯನ ದೇವರೊಟ್ಟಿಗೆ ಮತ್ತು ಮನುಷ್ಯರೊಟ್ಟಿಗೆ.
You know, when Zacchaeus, you know the story of Zacchaeus in Luke 19.
ನಿಮಗೆ ಗೊತ್ತಿದೆ ಜಕ್ಕಾಯನ ಕುರಿತಾಗಿ ಒಂದು ಕತೆ, ಲೂಕ 19ನೇ ಅಧ್ಯಾಯದಲ್ಲಿ ಅದು ಹೇಳಲ್ಪಟ್ಟಿದೆ.
He was a man who was despised by others.
ಆತನು ಇತರರಿಂದ ತಿರಸ್ಕಾರಕ್ಕೆ ಒಳಗಾದಂತ ಮನುಷ್ಯನಾಗಿದ್ದನು.
But the Holy Spirit knew that even though he was a very rich man, he had cheated so many people.
ಆದರೆ ಪವಿತ್ರಾತ್ಮನಿಗೆ ಆತನ ಕುರಿತಾಗಿ ತಿಳಿದಿತ್ತು, ಆತನು ಐಶ್ವರ್ಯವಂತನಾಗಿದ್ರೂ ಕೂಡ ಆತನು ಅನೇಕರಿಗೆ ವಂಚನೆ ಮಾಡಿದ್ದನು.
There was a conviction in his heart.
ಆತನ ಹೃದಯದಲ್ಲಿ ಒಂದು ತಪ್ಪಿನ ಅರಿವು ಉಂಟಾಗುತ್ತದೆ.
It's like that woman caught in adultery.
ಅದು ಯಾವ ತರ ಅಪ್ಪ ಅಂದ್ರೆ ಸ್ತ್ರೀಯು ವ್ಯಭಿಚಾರದಲ್ಲಿ ಸಿಕ್ಕಿ ಹಾಕಿಕೊಂಡ ಪ್ರಕಾರ.
Or the Samaritan woman who had divorced 5 men and was now sleeping with a man who was not even her husband.
ಸಮರ್ಯಾದ ಸ್ತ್ರೀಯು 5 ಜನ ಗಂಡಂದರಿಗೆ ವಿಚ್ಛೇದನವನ್ನ ನೀಡಿ ತನ್ನ ಗಂಡನಲ್ಲದವನೊಟ್ಟಿಗೆ ವ್ಯಭಿಚಾರದಲ್ಲಿ ತೊಡಗಿರುವಂತದ್ದು.
The Holy Spirit saw some longing in their heart for goodness.
ಪವಿತ್ರಾತ್ಮನು ಅವರ ಹೃದಯದ ಒಳಗಡೆ ಒಳ್ಳೆಯದನ್ನ ಮಾಡಲು ಬಯಕೆಯನ್ನ ಹೊಂದಿರುವಂತ ಬೀಜವನ್ನ ಬಿತ್ತಿದನು.
You wouldn't think that a woman who's divorced 5 times and sleeping around with some man, she's gone case. No, she's not a gone case.
ನೀವು ಅನ್ಕೋಬಹುದು ಒಬ್ಬ ಸ್ತ್ರೀಯು 5 ಜನ ಗಂಡಂದರಿಗೆ ವಿಚ್ಛೇದನ ನೀಡಿರುವಂತದ್ದು, ತನ್ನ ಗಂಡನ್ನು ಅಲ್ಲದವನೊಟ್ಟಿಗೆ ವ್ಯಭಿಚಾರ ಮಾಡಿರುವಂತದ್ದು, ಈಕೆಯ ಕತೆ ಮುಗಿದು ಹೋಯಿತು ಅಂತ ಅನ್ಕೋಬಹುದು ನೀವು. ಇಲ್ಲ, ಮುಗಿದಿಲ್ಲ. ಏನ
desire in her heart, so the Holy Spirit sent Jesus to Samaria.
ಆಕೆಯ ಹೃದಯದಲ್ಲಿ ಬಯಕೆ ಇದ್ದಿದ್ದರಿಂದ ಪವಿತ್ರಾತ್ಮನು ಯೇಸುವನ್ನ ಸಮರ್ಯಾಕ್ಕೆ ಕಳುಹಿಸಿಕೊಟ್ಟನು.
Even the Jews did not normally walk through Samaria. Jesus went through because he had to help her.
ಯಹೂದ್ಯರು ಸಾಮಾನ್ಯವಾಗಿ ಸಮರ್ಯಾದ ಕಡೆ ಹೋಗೋದಿಲ್ಲ, ಆದ್ರೆ ಯೇಸು ಸ್ವಾಮಿ ಆ ಮಾರ್ಗದಲ್ಲಿ ಹಾದು ಹೋದ್ರು, ಯಾಕಂದ್ರೆ ಆಕೆಗೆ ಸಹಾಯ ಮಾಡಲು.
A lot of people whom we would look down upon and despise.
ನಾವು ಯಾರೆಲ್ಲ ಜನರನ್ನ ಬಹಳ ಕೆಳಗೆ ನೋಡ್ತೀವಲ್ಲ ಮತ್ತು ಅವರನ್ನ ಅಲಕ್ಷ್ಯ ಮಾಡಿರ್ತೀವಲ್ಲ.
We think they are not interested in God. Maybe there's a spark of something there, they are longing.
ನಾವು ಅಂದ್ಕೋಬಹುದು ಏ ಅವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ ಅಂತ, ಆದರೆ ಅವರ ಹೃದಯದ ಅಂತರಾಳದಲ್ಲಿ ಒಂದು ಒಳ್ಳೆಯ ಬಯಕೆಯ ಕಣ ಇರಬಹುದು.
They are longing for somebody to go and speak to them.
ಆ ಬಯಕೆ ಏನಾಗಿರಬಹುದಪ್ಪ ಅಂದ್ರೆ ಯಾರಾದರೂ ಬಂದು ನಮ್ಮ ಬಳಿಗೆ ಮಾತನಾಡಲಿ ಅನ್ನುವಂತದ್ದಾಗಿರಬಹುದು.
You wouldn't have thought a man like Saul of Tarsus killing everybody would have any conscience, but he did, and God changed him and made him the greatest apostle.
ನಾವು ತಾರ್ಸಾದ ಸೌಲನ ಕುರಿತಾಗಿ ಅಷ್ಟು ಯೋಚನೆ ಮಾಡಿರೋದಿಲ್ಲ. ಆತನು ಕ್ರೈಸ್ತರನ್ನ ಕೊಲ್ಲುತ್ತಿದ್ದನು, ಆತನಿಗೆ ಮನಸ್ಸಾಕ್ಷಿ ಇಲ್ಲ ಅಂತ ನಾವು ಯೋಚಿಸಿರಬಹುದು, ಆದರೆ ದೇವರು ಆತನನ್ನ ಬದಲಾಯಿಸಿ ದೊಡ್ಡ ಅಪೋಸ್ತಲನನ್ನಾಗಿ ಮಾರ್ಪಡಿಸಿದರು.
So here was Zacchaeus, and the Holy Spirit saw that there was a need in him.
ಇಲ್ಲಿ ಜಕ್ಕಾಯನ ಕುರಿತಾಗಿ ಏನಪ್ಪ ಅಂದ್ರೆ ಪವಿತ್ರಾತ್ಮನು ಆತನ ಹೃದಯದಲ್ಲಿ ಇದ್ದಂತ ಅಗತ್ಯತೆಯನ್ನ ನೋಡಿದನು.
That's why he climbed a tree to see Jesus.
ಅದಕ್ಕಾಗಿ ಜಕ್ಕಾಯನು ಯೇಸುವನ್ನ ನೋಡಲು ಮರದ ಮೇಲೆ ಹತ್ತಿ ಕುಳಿತನು.
And the Holy Spirit prompted Jesus to go to his house.
ಯೇಸು ಸ್ವಾಮಿಯನ್ನ ಪವಿತ್ರಾತ್ಮನು ಪ್ರೇರೇಪಿಸಿದನು ಜಕ್ಕಾಯನ ಮನೆಯ ಒಳಗೆ ಹೋಗುವಂತೆ.
And it's very interesting to see there in Matthew 19, just before he entered his house, he stopped.
ಲೂಕಾ 19ನೇ ಅಧ್ಯಾಯದಲ್ಲಿ ಬಹಳ ಆಸಕ್ತಿಕರ ವಿಷಯ ಇದೆ. ಯೇಸು ಸ್ವಾಮಿಯು ಆತನ ಮನೆ ಪ್ರವೇಶಿಸುವ ಮೊದಲು ಜಕ್ಕಾಯನು ನಿಂತುಕೊಳ್ಳುತ್ತಾನಲ್ಲಿ.
It's an amazing word. I don't see it anywhere else in scripture.
ಇದು ಬಹಳ ವಿಸ್ಮಯವಾದಂತ ವಚನ. ಈ ತರ ವಚನ ನಾನು ಸತ್ಯವೇದದಲ್ಲಿ ನೋಡಲಿಲ್ಲ.
It says in Luke 19:9, as they were walking, Zacchaeus stopped.
Luka 19ne adhyaya 8 mattu 9ne vachana avaru nadadukondu hoguttiruvaga Zaccheyanu nintukondanu.
Can you picture this in your mind?
Idanna nimma manasinalli chitrana maadkoltira?
Jesus and Zacchaeus walking towards his house.
Yesu swami mattu Zaccheyanu Zaccheyana manege hogta irthara nadadukondu.
And just outside the gate he stops.
Dwarada swalpa horagadane Zaccheyanu nilisikollutane.
I want to expand on what he said.
ಆತನು ಹೇಳಿದ್ದನ್ನ ವಿಸ್ತರಿಸಿ ಹೇಳುತ್ತೇನೆ.
Lord, you can't enter my house.
ಕರ್ತನೆ, ನೀನು ನನ್ನ ಮನೆಯನ್ನ ಪ್ರವೇಶಿಸಲು ಆಗುವುದಿಲ್ಲ.
It's a polluted house.
ಇದು ಕಲುಷಿತಗೊಂಡಂತ ಮನೆ.
Because I've swindled a lot of people's money.
ಯಾಕಂದ್ರೆ ನಾನು ಅನೇಕ ಜನರ ಹಣವನ್ನ ವಂಚಿಸಿದ್ದೇನೆ.
And built this house.
ಮತ್ತು ಅದರಿಂದ ಈ ಮನೆಯನ್ನ ಕಟ್ಟಿಕೊಂಡಿದ್ದೇನೆ.
It's built with crooked cheating money.
ಈ ಮನೆಯು ತಪ್ಪಾದ ಮತ್ತು ವಂಚನೆಯಿಂದ ಕೂಡಿದ ಹಣದಿಂದ ಕಟ್ಟಲ್ಪಟ್ಟಿದೆ.
So you can't enter it till I set something right.
ನಾನು ವಿಷಯವನ್ನು ಸರಿಪಡಿಸುವವರೆಗೂ ನೀನು ಪ್ರವೇಶಿಸಲು ಆಗುವುದಿಲ್ಲ.
I want to give you my promise right now.
ನಾನು ಈ ಕ್ಷಣನೇ ಮಾತು ಕೊಡ್ತೇನೆ, ಅಂದ್ರೆ ವಾಗ್ದಾನ ಮಾಡ್ತೇನೆ.
That all the people whom I cheated in all these years.
ಈ ಎಲ್ಲಾ ವರ್ಷಗಳಲ್ಲಿ ನಾನು ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ದೇನಲ್ಲ, ಅಂದ್ರೆ ವಂಚನೆ ಮಾಡಿದ್ದೇನಲ್ಲ.
I'll find out where they are and I'll go back and return 4 times. That is interest plus extra. The harm that I did to them.
ನಾನು ಯಾರ್ಯಾರಿಗೆಲ್ಲ ಹಾನಿ ಮಾಡಿದ್ದೇನಲ್ಲ, ಅಂದ್ರೆ ನಷ್ಟ ಮಾಡಿದ್ದೇನಲ್ಲ, ಅವರನ್ನೆಲ್ಲ ಹುಡುಕಿ ಅವರಿಗೆ 4 ಹಿಂದಕ್ಕೆ ಕೊಡುತ್ತೇನೆ, ಅಂದ್ರೆ ಬಡ್ಡಿ ಸಮೇತ ಹಿಂದಕ್ಕೆ ವಾಪಸ್ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನಲ್ಲಿ.
There are some people I don't even know their address, I don't know where they are.
ಕೆಲವು ಜನರ ವಿಳಾಸ ನನಗೆ ಗೊತ್ತಿಲ್ಲ, ಅವರು ಎಲ್ಲಿ ನೆಲೆಗೊಂಡಿದ್ದಾರೆ ಅನ್ನುವುದು ನನಗೆ ತಿಳಿದಿಲ್ಲ.
But I know how much I've cheated, I'm going to take all that money.
ಆದ್ರೆ ನನಗೆ ಗೊತ್ತಿದೆ ಎಷ್ಟು ವಂಚನೆ ಮಾಡಿದ್ದೇನೆ ಅಂತ, ಅಷ್ಟು ಹಣವನ್ನ ನಾನು ತೆಗೆದುಕೊಳ್ಳುತ್ತೇನೆ.
That's almost half my wealth and I'll give it to the poor.
ಅದು ನನ್ನ ಸ್ವತ್ತಿನಲ್ಲಿ ಅರ್ಧ ಭಾಗ ಆಗುತ್ತೆ, ಆ ಅರ್ಧ ಭಾಗವನ್ನ ಬಡವರಿಗೆ ಕೊಡುತ್ತೇನೆ.
Because I can't keep it. It's money obtained unrighteously.
ಅದು ಅನೀತಿಯಿಂದ ಗಳಿಸಿಕೊಂಡಂತ ಹಣ, ಅದನ್ನು ನನ್ನ ಬಳಿಗೆ ಇಟ್ಟುಕೊಳ್ಳಲು ಬರುವುದಿಲ್ಲ.
I don't want a single cent in my bank account which I have earned unrighteously.
ಅನೀತಿಯಿಂದ ಗಳಿಸಿದಂತ ಯಾವುದೇ ಹಣವು, ಅಂದ್ರೆ ಒಂದು ಪೈಸೆ ಕೂಡ ನನ್ನ ಬ್ಯಾಂಕ್ ಖಾತೆಯಲ್ಲಿ ಇರಬಾರದು.
And all these people I know, I'll return it personally.
ನನಗೆ ಯಾರ್ಯಾರೆಲ್ಲ ಗೊತ್ತಿದಾರಲ್ಲ ಅವರಿಗೆ ವೈಯಕ್ತಿಕವಾಗಿ ವಾಪಸ್ ಕೊಡ್ತೇನೆ ಹೋಗಿ.
And do you know that's the only time.
ನಿಮಗೆ ಗೊತ್ತಾ ಇದು ಒಂದೇ ಬಾರಿ.
That Jesus gave this amazing answer.
ಯೇಸು ಸ್ವಾಮಿಯು ಬಹಳ ವಿಸ್ಮಯವಾದಂತ ಉತ್ತರವನ್ನ ಕೊಡ್ತಾರೆ ಇಲ್ಲಿ.
You read through the whole gospels. So one man he gave this amazing answer.
ಇಡೀ ಸುವಾರ್ತೆಗಳನ್ನ ನೀವು ಓದ್ರಿ, ಈ ಒಬ್ಬ ವ್ಯಕ್ತಿಗೆ ಬಹಳ ವಿಸ್ಮಯವಾದಂತ ಒಂದು ವಚನ, ಅಂದ್ರೆ ಮಾತನ್ನ ಕೊಡ್ತಾರೆ.
Verse 9, Luke 19:9, today salvation has come.
ಲೂಕ 19ನೇ ಅಧ್ಯಾಯ 9ನೇ ವಚನ, ಈ ದಿನ ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ.
When did salvation come to this man?
ಈ ವ್ಯಕ್ತಿಗೆ ಯಾವಾಗ ರಕ್ಷಣೆಯು ಬಂದಿತು?
When he decided to set everything right.
ಆತನು ಪ್ರತಿಯೊಂದನ್ನು ಸರಿಪಡಿಸಲು ನಿರ್ಧರಿಸಿದಾಗ.
And he didn't escape by saying, oh, some people, Lord, I don't know their address, how can I return it? He didn't take that easy way out.
Atanu kelavaru nanage gottilla devare ellidare anta heli tappisikollilla, aa reetiyagi aata yochane maadlilla.
He said, no, I don't know the address, I cannot return it to them.
Nanage avaru vilasa gottilla, avarige hintirugi hogi nanage kodalu tilidilla.
But it's not my money, so I'll give it to the poor.
Adu nanna hana alla, hagagi adanna badavarige koduttene embudagi helutane.
Oh, today I'll say I put it in the church offering box.
Ivattina reeti helodadre nanu sabeya kaanikeya dabbiyalli aa hanavanna hakuttene.
Because ultimately God is the owner of everything.
Yakandre konedagi helbekappa andre devare elladakku yajamananu.
And the Son of Man, verse 10, has come to seek and to save even people who are lost in the love of money. That's the meaning of verse 10.
10ನೇ ವಚನ, ಯಾಕಂದರೆ ಮನುಷ್ಯ ಕುಮಾರನು ಹಣದ ವಿಷಯದಲ್ಲಿ ಪ್ರೀತಿ ಹೊಂದಿ ಅದರಲ್ಲಿ ತಪ್ಪಿ ಹೋದವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಇದೇ 10ನೇ ವಚನದ ಅರ್ಥ.
I remember reading that verse many many years ago.
ನನಗಿನ್ನೂ ನೆನಪಿದೆ, ಅನೇಕ ವರ್ಷಗಳ ಹಿಂದೆ ಈ ವಚನವನ್ನ ಓದಿಕೊಳ್ಳುತ್ತಿದ್ದೆ.
I was honest with God.
ನಾನು ದೇವರೊಟ್ಟಿಗೆ ಯಥಾರ್ಥನೂ ಪ್ರಾಮಾಣಿಕನೂ ಆಗಿದ್ದೆ.
And I said, Lord,
ನಾನು ಹೇಳಿದೆ, ಕರ್ತನೆ,
I want to confess I'm lost in the love of money.
ನಾನು ಹಣದ ಪ್ರೀತಿಯಲ್ಲಿ ಕಳೆದು ಹೋಗ್ಬಿಟ್ಟಿದ್ದೀನಿ, ಅಂದ್ರೆ ಮುಳುಗಿ ಹೋಗ್ಬಿಟ್ಟಿದ್ದೀನಿ.
I said, Lord, I tell you honestly, I love money. Other people don't know it. I know it.
ಇತರರಿಗೆ ಗೊತ್ತಿಲ್ಲ ಕರ್ತರೆ, ನನಗೆ ಗೊತ್ತು, ನಾನು ಹಣವನ್ನ ಪ್ರೀತಿ ಮಾಡುವವನಾಗಿದ್ದೇನೆ ಎಂಬುದಾಗಿ ಹೇಳಿದೆ.
But you came to seek and to save those who are lost in the love of money. I'm one of them. Please save me.
ನೀವು ಹಣದ ವಿಷಯದಲ್ಲಿ ಪ್ರೀತಿಯನ್ನ ಹೊಂದಿ ಅದರಲ್ಲಿ ತಪ್ಪಿ ಹೋದವರನ್ನ ರಕ್ಷಿಸಲು ಬಂದಿ, ಅದರಲ್ಲಿ ನಾನು ಒಬ್ಬ ಅಂತ ಹೇಳಿದೆ.
Save me so thoroughly that I will not love money anymore. ಲೈಕ್ ಜಾಕಿಯಸ್.
ಇನ್ನೆಂದಿಗೂ ನಾನು ಹಣವನ್ನ ಪ್ರೀತಿ ಮಾಡದಂತೆ ಅದರಿಂದ ಸಂಪೂರ್ಣವಾಗಿ ನನ್ನನ್ನು ರಕ್ಷಿಸಿರಿ ಕರ್ತರೆ ಜಕ್ಕಾಯನ ರೀತಿಯಲ್ಲಿ ಅಂತ ಹೇಳಿದೆ.
ಸೊ ದಟ್ ಯು ಕ್ಯಾನ್ ಸೇ ಅಬೌಟ್ ಮೀ ಸಾಲ್ವೇಷನ್ ಹಸ್ ಕಮ್ ಟು ಜಾಕ್ ಪೂನನ್.
ಈಗ ನನಗೆ ಇದು ಈ ರೀತಿ ಹೇಳುವಂತದ್ದು ರಕ್ಷಣೆಯು ಜಾಕ್ ಪೂನನ್ ರವರಿಗೆ ಬಂದಿತು ಎಂಬುದಾಗಿ ಹೇಳಿದಂತೆ.
ಆಂಡ್ ಟು ಹಿಸ್ ಹೌಸ್
ಮತ್ತು ಆತನ ಮನೆಗೆ.
ಐ ವಾಂಟ್ ಯು ಟು ಬಿ ಏಬಲ್ ಟು ಸೇ ದಟ್ ಅಬೌಟ್ ಮೀ. ಟು ಮೀ ದಟ್ಸ್ ಸೋ ಇಂಪಾರ್ಟೆಂಟ್.
ಈ ರೀತಿ ನೀವು ನನಗೆ ಹೇಳುವಂತಾಗಬೇಕು ಸ್ವಾಮಿ ಅಂತ ನಾನು ಕರ್ತನಿಗೆ ಹೇಳಿದೆ. ಯಾಕಂದ್ರೆ ಇದು ಬಹಳ ಪ್ರಮುಖವಾದದ್ದು.
ದಟ್ ಜೀಸಸ್ ಕ್ಯಾನ್ ಸೇ ದಟ್ ಅಬೌಟ್ ಮೀ.
ಯೇಸು ಸ್ವಾಮಿಯು ನನ್ನ ಬಗ್ಗೆ ಹೇಳುವಂತಾಗಬೇಕು.
ದಟ್ ನಾಟ್ ಓನ್ಲಿ ಐ ಆಮ್ ಸೇವ್ಡ್, ದಟ್ ಮೈ ಚಿಲ್ಡ್ರನ್ ವಿಲ್ ಬಿ ಸೇವ್ಡ್ ಅಂಡ್ ಫಾಲೋ ದಿ ಲಾರ್ಡ್.
ನಾನು ಮಾತ್ರ ರಕ್ಷಣೆ ಹೊಂದುವಂತದ್ದು ಅಲ್ಲ, ನನ್ನ ಮಕ್ಕಳು ಕೂಡ ರಕ್ಷಣೆಯನ್ನು ಹೊಂದಿ ಕರ್ತನನ್ನು ಹಿಂಬಾಲಿಸುವರಾಗಬೇಕು.
ಬಿಕಾಸ್ ಐ ಹ್ಯಾವ್ ಡಿಸೈಡೆಡ್ ಟು ಕೀಪ್ ಮೈ ಕಾನ್ಶಿಯನ್ಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್.
ನಾನು ನಿರ್ಧಾರ ಮಾಡಿದ್ದೇನಪ್ಪ ಅಂದ್ರೆ ನನ್ನ ಮನಸ್ಸಾಕ್ಷಿಯನ್ನ ಸಂಪೂರ್ಣವಾಗಿ ಶುದ್ಧವಾಗಿ ಅಂದ್ರೆ ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕೆಂದು.
ರೆಫ್ರಿ ಹಸ್ ಬ್ಲೋನ್ ದ ವಿಸಲ್.
ಆ ರೆಫ್ರಿಯು ಆ ವಿಸಲ್ ಅನ್ನ ಊದುವಂತಾಗಬೇಕು.
ಅಂಡ್ ಎವ್ರಿಥಿಂಗ್ ಐ ಡೂ ಆಫ್ಟರ್ ದಟ್ ಇಸ್ ಅ ಫೌಲ್.
ಅದರ ನಂತರ ನಾನು ಮಾಡುವಂತ ಪ್ರತಿಯೊಂದು ಕೂಡ ದೋಷಪೂರಿತವಾದದ್ದು ಅಂದ್ರೆ ತಪ್ಪಾಗಿರುತ್ತದೆ.
ನಾಟ್ ಕೌಂಟೆಡ್. ಐ ಆಮ್ ವೇಸ್ಟಿಂಗ್ ಮೈ ಟೈಮ್, ವೇಸ್ಟಿಂಗ್ ಮೈ ಲೈಫ್.
ಅದು ಲೆಕ್ಕಕ್ಕೆ ಬರೋದಿಲ್ಲ, ನನ್ನ ಸಮಯವನ್ನ ಮತ್ತು ಜೀವಿತವನ್ನ ವ್ಯರ್ಥ ಮಾಡುವ ರೀತಿಯಲ್ಲಿರುತ್ತದಾಗ.
ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ದಟ್ ಪಾಯಿಂಟ್. Zacchaeus came back to the point where the foul was committed.
ಎಲ್ಲಿ ತಪ್ಪಾಗಿತ್ತಲ್ಲ ಅಲ್ಲಿ ಜಕ್ಕಾಯನ್ನು ಹಿಂತಿರುಗಿ ಬಂದ ಪ್ರಕಾರ ನಾನು ಕೂಡ ಅದಕ್ಕೆ ಹಿಂತಿರುಗಬೇಕು.
Set right the foul. The Lord said, now you can continue with the game.
ತಪ್ಪನ್ನ ಸರಿಪಡಿಸಿರಿ. ಆಗ ಕರ್ತರ್ ಹೇಳುತ್ತಾರೆ ಈ ಒಂದು ಆಟವನ್ನ ನೀನೀಗ ಮುಂದುವರಿಸಬಹುದು ಅಂತ.
This is so very, very important.
ಇದು ಬಹಳ ಬಹಳ ಪ್ರಮುಖವಾದದ್ದಾಗಿದೆ.